அப்ரமம் மங்கரயித்தம் மதுரம் விமலம் சதா அனந்ததீர்த்தமத்லம் பஜே தாசத்ரேயாப்பம் நித்யா சித்தாந்த புத்தாந்த வித்வம்சன சைதீஷ்டாக்கியதனே பகதாம் நோகுதம்பரே அத்திகல்பித கல்போயம் பிரத்யர்த்தி இதகேசரி வியாசதீர்த்த உர்பூயாத் அஸ்மதிஷ்டாத் சித்தையே தபோ வித்யாவிரத்தியாதி சுத்மகராகம் பாதிராஜ குருநந்தே கிருதாஷியான் பூஜ்ய ராகவேந்திராய சித்திரமதாய பலதாங்க புருஷாய நமதாம் காமதேனவே துர்வாதித்வாந்திரவே வைஷ்ணவேந்தீவரேந்தவே ஸ்ரீ ராகவேந்திர குருவே நமச்சிந்தையாளவே ஆபாதமனு பயந்தம் குருநாமாக்மி ஸ்மரே தென விக்னாக பிரஷ்யந்தி சித்திந்த மனோரதாக ஹரி ஓம் ஸ்ரீ குருப்பியோ நம ஹரிகதாமிருத சார குருகள கருணதிந்தா பணி துபேளுவ பரம பகவத் பக்தரிதனாதரதி கேளுவுது. நாவு ஹரிகதாம் சாகத்தில் நைவேத்ய சமர்ப்பண சந்தியில் லாஸ்ட் கிளாஸ்னல்லி 19 பத்ய நோடி நாளிகிந்தரி ஸ்வீகரிபரச பாலு முதலாதுதருளகே ಕೃತ ತೈಲ ಪಕ್ವ ಪದಾರ್ಥದೊಳಗಿಯ ಚಂದ್ರನಂದನನ ಪಾಲಿಸುವ ದೋಕ್ಷದನ ಚಿಂತಿಸು ಸ್ಥೂಲ ಕೂಷ್ಮಾಂಡ ತಿಲಮಾಷದ ಈ ಲಲಿತ ಲಕ್ಷದೊಳು ದಕ್ಷ ಲಕ್ಷ್ಮೀ ನರಸಿಂಹ. ಅದನ್ನು ನೋಡಿದ್ದೀವಿ. ಅದು ನಾವು ಸ್ವೀಕರಿಸುವಂತಹ ಹಾಲು ಮುಂತಾದಂತಹ ಪದಾರ್ಥಗಳು, ತುಪ್ಪ ಮುಂತಾದ ಪದಾರ್ಥಗಳು, ತೈಲ ಅಂದರೆ ಕರೆಯುವಂತಹ ಪದಾರ್ಥಗಳು, ಆ ಎಲ್ಲ ಪದಾರ್ಥಗಳ ಒಳಗೆ ಚಂದ್ರನ ಮಗನಾದಂತಹ ಬುಧನ ಸ್ಮರಣೆ, ಆ ಬುಧನ ಅಂತರ್ಗತನಾಗಿರುವ ಅಧೋಕ್ಷದ ರೂಪಿ ಪರಮಾತ್ಮನ ಸ್ಮರಣೆ, ಇವು ಇಬ್ಬ ಅಂದರೆ ಭಗವಂತನ ಸ್ಮರಣೆಯನ್ನು ಪದಾರ್ಥದ ಒಳಗೆ ಡೈರೆಕ್ಟಾಗಿ ಮಾಡೋದು ಮಾತ್ರ ಅಲ್ಲದೆ ಆ ದೇವತೆಗಳ ಅಭಿಮಾನಿ ದೇವತೆಗಳ ಅಂತರ್ಗತನಾಗಿರುವ ರೂಪವನ್ನು ಚಿಂತನೆ ಮಾಡಬೇಕು ಅಂಥೇಳಿ, ಅದಾದ ಮೇಲೆ ಸ್ಥೂಲ ಕೂಷ್ಮಾಂಡ ತಿಲ ಮಾಷ ಜ ಮಾಸ ಅಲ್ಲ ಮಾಷ ಮಾಸ ಅಂದರೆ ತಿಂಗಳು, ಮಾಷ ಅಂದ್ರೆ ಉದ್ದು, ಉದ್ದಿನ ಬಾಳಿಗೆ ಮಾಷ ಅಂತ ಕರೀತಾರೆ. ಮಾಷ ಜ ಅಂದ್ರೆ ಉದ್ದಿನ ಬಾಳಿಯಿಂದ ಮಾಡುವಂತಹದ್ದು. ಈ ಲಲಿತ ಭಕ್ಷದಳು ಅಂದ್ರೆ ಲೈಟ್ ಆಗಿರುವ ಸಂಡಿಗೆ ಮುಂತಾದ ಇರಬಹುದು, ಇಲ್ಲ ಲೈಟ್ ಆಗಿರುವಂತಹ ಪದಾರ್ಥಗಳು ಯಾವುದೋ ಅಡುಗೆ ಮಾಡುವ ಪದಾರ್ಥಗಳು, ಅವು ಈ ಬೂಜು ಕುಂಬಳಕಾಯಿ ಕೂಷ್ಮಾಂಡ ಅಂತ ಹೇಳಿದ್ರೆ ಬೂಜು ಕುಂಬಳಕಾಯಿ. ಸೊ ಸ್ಥೂಲ ಕೂಷ್ಮಾಂಡ ಅಂತ ಹೇಳಿದರೆ ಆ ಬೂಜು ಕುಂಬಳಕಾಯಿಯಿಂದ ಮಾಡುವಂತಹ ಪದಾರ್ಥಗಳು, ಅಂದರೆ ಒಣಗಾಕಿ ಸಂಡಿಗೆ ಮಾಡಬಹುದು, ಇಲ್ಲ ಅಡಿಗೆ ಒಳಗೆ ಹಾಕ್ಬೋದು, ಯಾವುದಾದ್ರೂ ಹೋಳಾಗಿ ಹಾಕ್ಬೋದು, ಈ ವಿಧವಾಗಿ ಅದರಿಂದ ಮಾಡುವಂತಹ ಪದಾರ್ಥಗಳು, ಅವುಗಳ ಒಳಗೆ ಇರುವಂತಹ ಅಭಿಮಾನಿ ದೇವತೆ ದಕ್ಷ ಪ್ರಜಾಪತಿ, ಆ ದಕ್ಷ ಪ್ರಜಾಪತಿ ಒಳಗೆ ಅಂತರ್ಗತನಾಗಿರುವ ರೂಪ ಲಕ್ಷ್ಮೀನರಸಿಂಹ ರೂಪ. ಈ ಅಭಿಮಾನಿ ದೇವತೆಗಳನ್ನು ಕೂಡ ನಾವು ಯಾಕೆ ಸ್ಮರಣೆ ಮಾಡಬೇಕು ಅಂತ ಹೇಳಿದರೆ, ಅದು ಆ ಅಭಿಮಾನಿ ದೇವತೆಗೆ ನಾವು ಸಮರ್ಪಣೆ ಅಭಿಮಾನಿ ದೇವತೆ ಮೂಲಕವಾಗಿ ಭಗವಂತನಿಗೆ ಸಮರ್ಪಣೆ ಮಾಡಿದಾಗ ಆ ಅಭಿಮಾನಿ ದೇವತೆ ಕೂಡ ತೃಪ್ತನಾಗಿ ನಮ್ಮ ಆ ಸಮರ್ಪಣಾ ಕಾರ್ಯದಿಂದ ತೃಪ್ತನಾಗಿ ನಮ್ಮನ್ನು ಅನುಗ್ರಹ ಮಾಡ್ತಾರೆ. ಆ ಭಗವಂತನಿಗೆ ಆ ಅಭಿಮಾನಿ ದೇವತೆಗಳು ಇಂಟರ್ನ್ ಸಮರ್ಪಣೆ ಮಾಡ್ತಾರೆ. ಆದ್ದರಿಂದ ಅವರು ಆ ಭಗವಂತನ ಹತ್ತಿರ ನಮ್ಮ ಶಿಫಾರಸು ಮಾಡಿದ ಹಾಗೆ ನಮ್ಮ ಬಗ್ಗೆ ಇವನನ್ನು ಒಳಿಯಪ್ಪ ಭಗವಂತನೇ ಅಂತ ನಮ್ಮ ಪರವಾಗಿ ಅವರು ಪ್ರಾರ್ಥನೆ ಮಾಡ್ತಾರೆ. ಆದ್ದರಿಂದ ಆ ಅಭಿಮಾನಿ ದೇವತೆಗಳ ಒಳಗೆ ಅಂತರ್ಗತನಾಗಿರುವ ಭಗವದ್ ರೂಪಗಳಿಗೆ ನಾವು ಈ ವಿಧವಾಗಿ ಸಮರ್ಪಣೆ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ 20 ಪದ್ಯದಲ್ಲಿ ಮನು ಉಮಾಶ ಸುಭಕ್ಷದೊಳು ಚಿಂತನೆಯ ಮಾಡಚ್ಯುತನ ನಿರರುತಿ ಮನೆ ಎನಿಫಲ ಒಣದೊಳು ಮರೆಯದ ಶ್ರೀಜನಾರ್ದನನ ನೆನೆ ಉತಿರುಫಲ ರಸಗಳೊಳು ಪ್ರಾಣನ ಉಪೇಂದ್ರನ ವೀರ್ಯದೆಳೆಯೊಳು ಯುನದಿ ಹರಿರೂಪವನೆ ಕೊಂಡಾಡುತ್ತಲಿರು ಕೊಂಡಾಡುತ್ತಲಿ ಸುಖಿಸುತ್ತಿರು ಜಿನದಿ ಹರಿರು ಪವನೆ ಕೊಂಡಾಡುತ್ತಲಿ ಸುಖಿಸುತ್ತಿರು ಅಂಥೇಳಿ 20 ಪದ್ಯ. ಇದರಲ್ಲಿ ಮನುವು ಅಂದರೆ ಸ್ವಯಂಭವ ಮನುವು, ಆ ಸ್ವಯಂಭವ ಮನುವು ಅಭಿಮಾನಿಯಾಗಿರುವಂತಹ ಪದಾರ್ಥಗಳು ಮತ್ತು ಮಾಷ ಅಂತ ಹೇಳಿದ್ದಾರೆ. ಮುಂದೇನೂ ಮಾಷ ಹೇಳಿದ್ದಾರೆ ಮತ್ತು ಇಲ್ಲಿ ಮಾಷ ಹೇಳಿದ್ದಾರೆ ಅಂದರೆ ಇಲ್ಲಿ ಮಾಷ ಸುಭಕ್ಷದೊಳು ಅಂಥೇಳಿ, ಅಂದರೆ ಉದ್ದಿನ ಬೇಳೆಯನ್ನು ನಾವು ಚಿಕ್ಕ ಚಿಕ್ಕ ಭಕ್ಷಗಳಿಲ್ಲ ಸೇವರಿಸ್ ಮಾಡಲಿಕ್ಕೆ ಉಪಯೋಗ ಮಾಡಬಹುದು, ಇಲ್ಲ ಸಿಹಿ ಪದಾರ್ಥಗಳು ಸುಭಕ್ಷ ಒಳ್ಳೆ ಭಕ್ಷ್ಯ ಪದಾರ್ಥಗಳು. ಸೊ ಮುಂದೆ ಹೇಳಿದ್ದು ಲಲಿತ ಭಕ್ಷ್ಯಗಳು ಇಲ್ಲ ಭಕ್ಷ್ಯವಾಗದೆ ಭಕ್ಷ್ಯ ಇತರ ಪದಾರ್ಥಗಳು. ಇಲ್ಲಿ ಹೇಳುವಂತಹದ್ದು ಸ್ವಯಂಭೂ ಮನುವ ಹತ್ರ ಭಕ್ಷ್ಯ ಸಿಹಿ ಪದಾರ್ಥಗಳು ಭಕ್ಷ್ಯ ಪದಾರ್ಥಗಳು ಅವುಗಳ ಒಳಗೆ ಚಿಂತನೆಯನ್ನು ಮಾಡು ಅಚ್ಯುತನ. ಸೊ ಅಲ್ಲಿ ಆ ಪದಾರ್ಥಗಳ ಒಳಗಿರುವ ಸ್ವಯಂಭೂ ಮನುವಿನ ರೂಪದ ಅಂತರ್ಗತನಾಗಿರುವಂತಹ ಅಚ್ಯುತ ನಾಮಕ ಪರಮಾತ್ಮನಿಗೆ ಸಮರ್ಪಣೆ ಮಾಡು ಅಂತ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ನಿರರುತಿ ಮನೆ ಎನಿಪ ಲವಣದೊಳು, ಉಪ್ಪಿಗೆ ಅಭಿಮಾನಿಯಾಗಿ ಉಪ್ಪಿಗೆ ಒಳಗಿರುವ ಅಭಿಮಾನಿ ದೇವತೆಯಾಗಿ ನಿಂತಿರುವ ನಿರರುತಿ ನೈಋತ್ಯ ದಿಶೆಗೆ ನೈಋತ್ಯ ದಿಶೆಗೆ ಅಧಿಪತಿಯಾದಂತಹ ನಿರೃತಿ ಇದಕ್ಕೆ ಅಭಿಮಾನಿಯಾಗಿದ್ದಾನೆ. ಆ ನಿರೃತಿ ಇಲ್ಲ ನಿರೃತಿ ನಿರೃತಿ ಅಂತ ಕರೆಯಲ್ಪಡುವ ಆ ದೇವತೆ ಕೋಣಾಧಿಪತಿ ಅವನು ಲವಣಕ್ಕೆ ಒಪ್ಪಿಗೆ ಅಭಿಮಾನಿಯಾಗಿದ್ದರೆ ಆ ನಿರೃತಿ ಒಳಗಿರುವ ರೂಪ ಜನಾರ್ದನನ ರೂಪ. ಅದಕ್ಕೆ ಮರೆಯದೇ ಸಿ ಜನಾರ್ದನ ನೆನೆಯುತ್ತಿರು ಅಂದರೆ ಈ ಉಪ್ಪನ್ನು ಸ್ವೀಕಾರ ಇಲ್ಲ ಉಪ್ಪಿಂದ ಮಾಡುವ ಪದಾರ್ಥಗಳನ್ನು ಸ್ವೀಕಾರ ಮಾಡುವಾಗ ಅವುಗಳ ಒಳಗಿರುವ ನಿರೃತಿ ನಾಮಕ ದೇವತೆ ಅಂತರ್ಗತನಾಗಿರುವ ಜನಾರ್ದನನ ಮರೆಯದೆ ನಾವು ಸ್ಮರಣೆ ಮಾಡಬೇಕು ಅಂಥೇಳಿ. ಅದಾದ ಮೇಲೆ ಫಲರಸಗಳು ಪ್ರಾಣನ ಉಪೇಂದ್ರನ, ಫಲರಸಗಳು ಹಣ್ಣಿನ ರಸ ಮುಂತಾದವುಗಳ ಒಳಗೆ ಪ್ರಾಣ, ಮುಂಚೆ ಮುಖ್ಯ ಪ್ರಾಣ ಹೇಳಿದರೆ ಪ್ರಾಣ ಸುಮ್ಮನೆ ಪ್ರಾಣ ಅಂತ ಹೇಳ್ತಾ ಇದ್ದಾರೆ, ಅಹಂಕಾರಿಕ ಪ್ರಾಣವನ್ನು ತಗೋಬಹುದು. ಅಹಂಕಾರಿಕ ಪ್ರಾಣ ದೇವರು ಅವನ ಅಂತರ್ಗತನಾಗಿರುವಂತಹ ಉಪೇಂದ್ರರು ಪರಮಾತ್ಮನನ್ನು ಅಲ್ಲಿ ಚಿಂತನೆ ಮಾಡಬೇಕಂಥೇಳಿ. ಅದಾದ ಮೇಲೆ ವೀಳ್ಯದೆಲೆಗಳು ಅಂದರೆ ನಾವು ತಾಂಬೂಲ ಯಾವುದನ್ನು ಹಾಕೊಳ್ತೀವೋ ಆ ತಾಂಬೂಲದ ಎಲೆ ವೀಳ್ಯದೆಲೆ ವೀಳ್ಯದ ಎಲೆ ಒಳಗೆ ಇರುವ ದೇವತೆ ದ್ಯುನದಿ ಗಂಗಾ ನದಿ ಅದಕ್ಕೆ ಅಭಿಮಾನಿಯಾಗಿ ಭಾಗೀರಥಿ ಇಲ್ಲ ಗಂಗಾ ನದಿ ದೇವನದಿ ಅಲ್ಲಿದ್ದಾಳೆ. ಆ ಗಂಗಾ ನದಿಯ ಒಳಗಿರುವ ರೂಪ ಹರಿರೂಪ. ಸೋ ಆ ಗಂಗಾ ನದಿಯನ್ನು ಗಂಗಾ ನದಿಯ ಒಳಗಿರುವ ಶ್ರೀಹರಿ ರೂಪವನ್ನು ನಾವು ಈ ವಿಳ್ಯದೆಳೆಯನ್ನು ಇಲ್ಲಿ ಅದರ ಒಳಗೆ ಚಿಂತನೆ ಮಾಡಬೇಕು. ಕೊಂಡಾಡುತ್ತಲಿ ಸುಖಿಸಿದರು ಹೀಗೆ ಆಯಾ ದೇವತೆಗಳನ್ನು ಆ ದೇವತೆಗಳ ಅಂತರ್ಗತನಾಗಿರುವ ಭಗವದ್ ರೂಪಗಳನ್ನು ಚಿಂತನೆ ಮಾಡಿ ನಾವು ಸುಖದಿಂದ ಬಾಳಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಸೋ ಮನು ಉಮಾಶಸು ಭಕ್ಷದೊಳು ಚಿಂತನೆಯ ಮಾಡಚ್ಯುತನ ನಿರೃತಿ ಮನೆ ಎನಿಫಲ ವಣದೊಳು ಮರೆಯದ ಶ್ರೀಜನಾರ್ದನನ ನೆನೆ ಉತಿರು ಫಲ ರಸಗಳೊಳು ಪ್ರಾಣನ ಉಪೇಂದ್ರನ ವೀಳ್ಯದೆಳೆಯೊಳು ಜುನದಿ ಹರಿರೂಪವನೆ ಕೊಂಡಾಡು ತಲೆ ಸುಖಿಸುತ್ತಿರು. ಅದಾದ ಮೇಲೆ 21ನೇ ಪದ್ಯದಲ್ಲಿ ವೇದ ವಿನುತಗೆ ಬುಧನು ಸುಸ್ವಾದೋದಕಾಧಿಪ ನೆನೆಸಿಕೊಂಬನು ಶ್ರೀಧ ಕೃಷ್ಣನ ತಿಳಿದು ಪೂಜಿಸುತ್ತಿರು ನಿರಂತರದಿ ಸಾಧು ಕರ್ಮವ ಪುಷ್ಕರನು ಸುನಿವೇದಿತ ಪದಾರ್ಥಗಳ ಶುದ್ಧಿಯ ಸೈದ ಗೋಸುಗ ಹಂಸನಾಮಕ ಗರ್ಪಿಸುತ್ತಲಿಪ್ಪ ಅಂತೇಳಿ. ವೇದ ವಿನುತಗೆ ವೇದ ವಿನುತನಾದ ವೇದ ಪ್ರತಿಪಾದ್ಯನಾದ ಭಗವಂತನಿಗೆ ಸಮರ್ಪಣೆ ಪೂಜೆ ಮಾಡುವುದಕ್ಕಾಗಿ ನಾವು ಸ್ವಾದೋದಕವನ್ನು ಸುಸ್ವಾದೋದಕ ಸ್ವಾದೋದಕ ಅಭಿಷೇಕಾದಿಗಳನ್ನು ಮಾಡುವುದಕ್ಕೆ ನೀರನ್ನು ಇಟ್ಟುಕೊಂಡು ಆದ್ದರಿಂದ ಭಗವಂತನಿಗೆ ಅಭಿಷೇಕಾದಿಗಳನ್ನು ಮಾಡ್ತೀವಿ. ಆ ಸ್ವಾದೋದಕ ಯಾವುದಿದೋ ಅದಕ್ಕೆ ಅಭಿಮಾನಿಯಾಗಿ ಬುಧ ನಾಮಕ ದೇವತೆ ಅಲ್ಲಿ ನಿಂತಿದ್ದಾನೆ ಅಭಿಮಾನಿಯಾಗಿ. ಆ ಬುಧನ ಅಂತರ್ಗತನಾಗಿರುವ ರೂಪ ಭಗವಂತನ ರೂಪ ಶ್ರೀದ ಶ್ರೀದ ಶ್ರೀ ಅಂದರೆ ಸಂಪತ್ತು, ಸಂಪತ್ತನ್ನು ಕೊಡುವವನು, ಎಲ್ಲ ಜ್ಞಾನ ಸಂಪತ್ತು ಎಲ್ಲ ವಿಧವಾದ ಸಂಪತ್ತುಗಳನ್ನು ಕೊಡುವಂತಹ ಶ್ರೀಕೃಷ್ಣ ಪರಮಾತ್ಮನನ್ನು ಶ್ರೀಕೃಷ್ಣ ಪರಮಾತ್ಮನನ್ನು ಅಲ್ಲಿ ಚಿಂತನೆ ಮಾಡಬೇಕು ತಿಳಿದು ಅಂದರೆ ಆ ಬುಧಾಂತರ್ಗತನಾದ ಶ್ರೀಕೃಷ್ಣನ ರೂಪವನ್ನು ಸಂಪತ್ಪ್ರದಾಯಕನಾದ ಆ ಶ್ರೀಕೃಷ್ಣನ ರೂಪವನ್ನು ಚಿಂತನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಕೃಷ್ಣನ ತಿಳಿದು ಪೂಜಿಸುತ್ತಿರು ನಿರಂತರದಿ, ಆ ವಿಧವಾಗಿ ನಾವು ತಿಳ್ಕೊಂಡವರಾಗಿ ಪೂಜೆ ಮಾಡಬೇಕು, ನಿರಂತರವೂ ಪೂಜೆ ಮಾಡಬೇಕು. ಇಲ್ಲಿ ಮಾಡುವ ಪೂಜೆ ಸಮರ್ಪಣಾ ರೂಪಕವಾದಂತಹ ಪೂಜೆ. ಸಾಧು ಕರ್ಮವ ಪುಷ್ಕರನು, ಸಾಧು ಕರ್ಮಗಳನ್ನು ಒಳ್ಳೆ ಕರ್ಮಗಳನ್ನು ನಾವು ಮಾಡುವಾಗ ಆ ಕರ್ಮಕ್ಕೆ ಅಭಿಮಾನಿಯಾದ ಪುಷ್ಕರ ದೇವತೆ, ಸಾಧು ಕರ್ಮವ ಪುಷ್ಕರನು ನಾವು ಸಾಧು ಕರ್ಮಗಳನ್ನು ಮಾಡುವಾಗ ಒಳ್ಳೆ ಕರ್ಮಗಳನ್ನು ಮಾಡುವಾಗ ಅದನ್ನು ಆ ಕರ್ಮಗಳಿಗೆ ಕರ್ಮಾಭಿಮಾನಿಯಾದಂತಹ ಪುಷ್ಕರನಿಗೆ ಚಿಂತನೆ ಮಾಡಬೇಕು. ಆ ಪುಷ್ಕರನು ಸುನಿವೇದಿತ ಪದಾರ್ಥಗಳ ಶುದ್ಧಿಯ ಗೈತ ಗೋಸುಕ, ಸುನಿವೇದಿತ ಚೆನ್ನಾಗಿ ನೈವೇದ್ಯ ಮಾಡಲ್ಪಟ್ಟಿರುವಂತಹ ನಿವೇದಿತ ಸುನಿವೇದಿತ ಇನ್ನೊಂದು ನಿವೇದಿತ ನೈವೇದ್ಯ ಮಾಡಿದ ಪದಾರ್ಥಗಳು ಅಂತೇಳಿ ಅಷ್ಟೇ ಅಲ್ಲದೆ ಇನ್ನೊಂದು ನಿವೇದಿತ, ವೇದಿತ ಅಂದರೆ ವಿತ್ ಅಂದರೆ ತಿಳು, ವಿತ್ ಟು ನೋ, ವಿತ್ ಅಂದರೆ ವೇದ ವೇದ. ಸೊ ಅದರಿಂದ ವೇದಿತ ಅಂದರೆ ತಿಳ್ಕೊಂಡು, ಸುನಿವೇದಿತ ಚೆನ್ನಾಗಿ ತಿಳಿಕೊಂಡು ನಾವು ಪದಾರ್ಥಗಳನ್ನು ಸಮರ್ಪಣೆ ಮಾಡಿದಾಗ ಅಲ್ಲಿರುವಂತಹ ಆ ಪುಷ್ಕರ ನಾಮಕ ಕರ್ಮಾಭಿಮಾನಿ ದೇವತೆ ಕೂಡ ನಾವು ಮಾಡುವ ಸಮರ್ಪಣಾ ಕಾರ್ಯಗಳನ್ನು ಸಮರ್ಪಣೆ ಮಾಡಿದ ಪದಾರ್ಥಗಳ ಒಳಗೆ ನಿಂತಿರುವ ಪುಷ್ಕರನು ಆ ಪದಾರ್ಥಗಳನ್ನು ಶುದ್ಧಿ ಮಾಡಿ ಪರಿಶುದ್ಧಗೊಳಿಸಿ ಆ ಪದಾರ್ಥಗಳನ್ನು ಮತ್ತು ಹಂಸ ತನ್ನ ಅಂತರ್ಗತನಾಗಿರುವ ಹಂಸನಾಮಕ ಪರಮಾತ್ಮನಿಗೆ ಅರ್ಪಣೆ ಮಾಡ್ತಾ ಇರ್ತಾನೆ. ಆದ್ದರಿಂದ ಹೀಗೆ ನಾವು ಪುಷ್ಕರನಿಗೂ ಪುಷ್ಕರ ಅಂತರ್ಗತನಾದ ಹಂಸನಾಮಕ ಪರಮಾತ್ಮನಿಗೂ ಅರ್ಪಣೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ವೇದ ವಿನುತಗೆ ಬುಧನು ಸುಸ್ವಾದೋದಕಾಧಿಪ ನೆನೆಸಿಕೊಂಬನು ಶ್ರೀಧಕೃಷ್ಣನ ತಿಳಿದು ಪೂಜಿಸು ತಿರುನಿರಂತರದಿ ಸಾಧು ಕರ್ಮವ ಪುಷ್ಕರನು ಸುನಿವೇದಿತ ಪದಾರ್ಥಗಳ ಶುದ್ಧಿಯ ಗೈದ ಗೋಸುಗ ಹಂಸನಾಮಕ ಗರ್ಪಿಸುತ್ತಲಿಪ್ಪ ಅಂತ ಹೇಳಿ ಇಲ್ಲಿ ಈ ನೈವೇದ್ಯ ಪ್ರಕರಣ ಸಂಧಿಯಲ್ಲಿ ನಾನಾ ವಿಧವಾದ ನೈವೇದ್ಯ ಪದಾರ್ಥಗಳನ್ನು ನಾವು ಆ ದೇವತೆಗಳಿಗೂ ಆ ದೇವತೆಗಳ ಅಂತರ್ಗತನಾಗಿರುವ ಭಗವದ್ರೂಪಗಳಿಗೂ ಸಮರ್ಪಣೆ ಮಾಡಬೇಕು ಅಂತ ಹೇಳ್ತಾ ಬಂದಿದ್ದಾರೆ. ಆದರೆ ಈ ಸಮರ್ಪಣೆ ಅನ್ನುವುದು ಈ ಯಾವ ರೀತಿಯಲ್ಲಿ ಸಮರ್ಪಣೆಗಳು, ಏನು ಸಮರ್ಪಣೆ ಅಂತ ಹೇಳಿದರೆ, ಮತ್ತು ಒಂದು ಸಂಕ್ಷೇಪವಾಗಿ ನಾವು ಚಿಂತನೆ ಮಾಡಿದರೆ ಈ ಸಮರ್ಪಣೆಯನ್ನು ನೈವೇದ್ಯ ಸಮರ್ಪಣ ಪ್ರಕರಣ ಸಂಧಿಯಲ್ಲಿ ಆಗಲಿ ಬೇರೆ ಸಂಧಿಗಳಲ್ಲಾಗಲಿ ಎಲ್ಲಿಯಾದರೂ ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಇರಬೇಕು, ಮಾಡಬೇಕು ಪದಾರ್ಥಗಳನ್ನು ಅಂತ ಹೇಳಿದಾಗ ನಾವು ಆ ಪದಾರ್ಥ ನೋಡ್ರಿ, ಎರಡು ವಿಧವಾದ ಪ್ರತಿಮೆಗಳು. ಒಂದು ನಮ್ಮ ಕಣ್ಣಿಗೆ ಕಾಣುವ ಪ್ರತಿಮೆಗಳು, ನಾವು ವಿಗ್ರಹಗಳನ್ನು ಇಲ್ಲ ಸಾಲಗ್ರಾಮಗಳನ್ನು ಇಟ್ಟುಕೊಂಡು ಪೂಜೆ ಮಾಡ್ತಾ ಇರ್ತೀವಿ, ಅವುಗಳಿಗೆ ನೈವೇದ್ಯ ಮಾಡಬೇಕಂತ ಪದಾರ್ಥಗಳನ್ನು ತಗೊಂಡು ನೈವೇದ್ಯ ಮಾಡ್ತೀವಿ. ಆ ಸಾಲಗ್ರಾಮಾದಿಗಳು ಇಲ್ಲ ಆ ವಿಗ್ರಹಗಳಿಗೆ ನಾವು ಭಗವಂತನ ಚಿಂತೆ ಮಾಡಲಿಕ್ಕೆ ಸ್ವಲ್ಪ ಸುಲಭ ಆಗುತ್ತೆ, ಯಾಕಂದ್ರೆ ನಮ್ಮ ಕಣ್ಣಿನ ಮುಂದೆ ಅಧಿಷ್ಠಾನ ರೂಪದಲ್ಲಿ ಆ ವಿಗ್ರಹಗಳು ಕಾಣಿಸಿಕೊಡ್ತಾ ಇದೆ. ಆ ವಿಗ್ರಹಗಳು ಮಾತ್ರವಲ್ಲದೆ ನಮ್ಮ ಕಣ್ಣಿಗೆ ಆ ಸಾಲಗ್ರಾಮಾದಿಗಳು ಕೂಡ, ಅದರ ಒಳಗೆ ನಿತ್ಯ ಸನ್ನಿಧಾನ ಇದೆ ಅಂತೇಳಿ ಅವೆಲ್ಲ ನಮ್ಮ ಕಣ್ಣಿಗೆ ದೃಷ್ಟಿಗೋಚರವಾಗಿದೆ. ಆದ್ದರಿಂದ ಅದರ ಒಳಗಿರುವ ಭಗವದ್ ರೂಪಗಳನ್ನು ಚಿಂತನೆ ಮಾಡಲಿಕ್ಕೆ ಸ್ವಲ್ಪ ಸುಲಭವಾಗುತ್ತೆ. ಆ ಭಗವಂತನ ರೂಪಗಳಲ್ಲಿ ಕಾಣಿಸ್ತಾ ಇಲ್ಲ, ಆದರೂ ಆ ವಿಗ್ರಹಗಳ ಒಳಗೆ ಅಂತರ್ಯಾಮಿಯಾಗಿ ವ್ಯಾಪ್ತನಾಗಿ ಆ ಭಗವಂತ ನೆಲೆಸಿದ್ದಾನೆ, ನಾವು ಮಾಡೋ ಪೂಜೆಗಳನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ ಅಂತ ನಾವು ಊಹೆಯನ್ನು ಮಾಡಿಕೊಂಡು ಅರ್ಪಣೆ ಮಾಡಲಿಕ್ಕೆ ಸ್ವಲ್ಪ ಸುಲಭವಾಗುತ್ತೆ. ಆದರೆ ಅಷ್ಟೇ ಅಲ್ಲದೆ ಆ ಪದಾರ್ಥಗಳ ಅಂತರ್ಗತನಾಗಿರುವ ಪರಮಾತ್ಮನಿಗೆ ನಾವು ಅಲ್ಲಿ ವಿಗ್ರಹಗಳಂತೆ ಪರಮಾತ್ಮ ಕಾಣಿಸ್ತಾ ಇಲ್ಲ. ಪದಾರ್ಥಗಳು ನಾನಾ ವಿಧವಾದ ಅಡಿಗೆ ಮಾಡಿದ ಪದಾರ್ಥಗಳನ್ನು ಇಟ್ಟಿದ್ದೀವಿ, ಆ ಪದಾರ್ಥಗಳನ್ನು ಸಮರ್ಪಣೆ ಮಾಡುವಾಗ ಅಂದರೆ ಆ ವಿಗ್ರಹ ರೂಪದಲ್ಲಿರುವ ಭಗವದ್ ರೂಪಗಳಿಗೆ, ಅಂದರೆ ವಿಗ್ರಹ ಅಂತರ್ಗತನಾಗಿರುವ ಭಗವದ್ ರೂಪಗಳಿಗೆ ಆ ಪದಾರ್ಥಗಳನ್ನು ನೈವೇದ್ಯ ರೂಪದಲ್ಲಿ ಸಮರ್ಪಣೆ ಮಾಡಿದಾಗ ಆ ಪದಾರ್ಥಗಳ ಒಳಗೂ ಭಗವದ್ ರೂಪಗಳು ನೆಲೆಸಿವೆ. ಆ ಪದಾರ್ಥಗಳ ಒಳಗಿರುವ ಭಗವದ್ ರೂಪಗಳಿಗೆ ಆ ಪದಾರ್ಥಗಳನ್ನು ಸಮರ್ಪಣೆ ಮಾಡೋದು, ಅಂದರೆ ಪದಾರ್ಥಗಳನ್ನು ಆ ವಿಗ್ರಹಗಳಿಗೆ ಅಂತರ್ಗತ ಆ ವಿಗ್ರಹಗಳಿಗೆ ನಾವು ಸಮರ್ಪಣೆ ಮಾಡ್ತಾ ಇಲ್ಲ. ವಿಗ್ರಹ ಜಡ, ಆ ಜಡವಾದ ವಿಗ್ರಹಗಳ ಅಂತರ್ಗತನಾಗಿರುವ ಚೇತನಾತ್ಮಕನಾದ ಭಗವಂತನಿಗೆ ಸಮರ್ಪಣೆ ಮಾಡುವಾಗ ಅಷ್ಟೇ ಅಲ್ಲದೆ ಆ ಪದಾರ್ಥಗಳ ಒಳಗೂ ಅಭಿಮಾನಿ ದೇವತೆಗಳು ನಿಂತಿದ್ದಾರೆ, ಅವರ ಒಳಗೂ ಈ ಭಗವದ್ ರೂಪಗಳು ನಿಂತಿವೆ. ಅದು ಕಣ್ಣಿಗೆ ಆ ವಿಗ್ರಹಗಳು ನಮಗೆ ಕಾಣಿಸ್ತಾ ಇಲ್ಲ, ಅಲ್ಲಿರುವ ವಿಗ್ರಹಗಳು ಒಂದು ವಿಧವಾದಂಥ ಅಭಿಮಾನಿ ದೇವತೆಗಳೇ ವಿಗ್ರಹಗಳಾಗಿ ನಿಂತಿದ್ದಾರೆ, ಅವರ ಒಳಗೆ ಭಗವದ್ ರೂಪಗಳನ್ನು ಚಿಂತನೆ ಮಾಡಬೇಕು. ಸೊ ಇದು ಇನ್ನೊಂದು ವಿಧವಾದ ಉಪಾಸನೆ. ಅಂದರೆ ನೈವೇದ್ಯ ಸಮರ್ಪಣ ಸಂಧಿಯಲ್ಲಿ ಹೇಳ್ತಾ ಇರುವುದು ನಾವು ಆ ಪ್ರತಿಮಾದಿಗಳಿಗೆ ನೈವೇದ್ಯವನ್ನು ಸಮರ್ಪಣೆ ಮಾಡುವಾಗ ಆ ಪ್ರತಿಮಾದಿಗಳ ಚಿಂತನೆ ಒಳಗಿರುವ ಭಗವದ್ ರೂಪಗಳನ್ನು ಚಿಂತನೆ ಮಾಡಬೇಕು. ಅಷ್ಟೇ ಅಲ್ಲದೆ ಪದಾರ್ಥಗಳ ಒಳಗಿರುವ ಆ ಪರಮಾತ್ಮನ ರೂಪಗಳನ್ನು ಚಿಂತನೆ ಮಾಡಿ ಆ ಪದಾರ್ಥಗಳ ಒಳಗಿರುವ ಪರಮಾತ್ಮನ ರೂಪಗಳಿಗೆ ಆಯಾ ಪದಾರ್ಥಗಳನ್ನೇ ನಾವು ಅರ್ಪಣೆ ಮಾಡಿಬಿಡಬೇಕು. ಅಷ್ಟೇ ಅಲ್ಲದೆ ನಮ್ಮ ಮುಂಚೆ ಪ್ರತಿಮೆಗಳು ಕಾಣಿಸ್ತಾ ಇದೆ, ಸಾಲಗ್ರಾಮಗಳು, ಪ್ರತಿಮೆಗಳು, ಆ ಪ್ರತಿಮಾಂತರ್ಗತನಾದ ಆ ಸಾಲಗ್ರಾಮಾದಿಗಳ ಅಂತರ್ಗತನ ಆಗಿರುವ ಆ ಪರಮಾತ್ಮಗೆ ನಮಗೆ ಅಂದ್ರೆ ಅಲ್ಲಿರುವ ಭಗವದ್ ರೂಪಗಳು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಆದರೆ ಪದಾರ್ಥಗಳ ಅಧಿಷ್ಠಾನಗಳು ಕಣ್ಣಿಗೆ ಕಾಣಿಸ್ತಾ ಇದೆ. ಈ ಪದಾರ್ಥಗಳು ನೈವೇದ್ಯ ಮಾಡಲಿಕ್ಕೆ ಇಟ್ಟಿರುವ ಪದಾರ್ಥಗಳ ಒಳಗಿರುವ ಅಧಿಷ್ಠಾನಗಳು ಸಹಿತ ನಮಗೆ ಕಾಣಿಸ್ತಾ ಇಲ್ಲ. ಆ ಅದರ ಒಳಗಿರುವ ಅಧಿಷ್ಠಾನಗಳು ದೇವತೆಗಳು, ತತ್ವಾಭಿಮಾನಿ ದೇವತೆಗಳಿದ್ದಾರೆ, ಅವರ ಒಳಗೆ ಇರುವ ಭಗವದ್ ರೂಪಗಳನ್ನು ನಾವು ಭಗವಂತನಿಗೆ ಅವುಗಳಿಗೆ ಆ ಪದಾರ್ಥಗಳ ಅಂತರ್ಗತನಾಗಿರುವ ಭಗವದ್ ರೂಪಗಳಿಗೆ ಆ ಪದಾರ್ಥಗಳನ್ನೇ ನೈವೇದ್ಯ ಮಾಡ್ತಾ ಇದ್ದೀವಿ. ಅಂದರೆ ನಾವು ನೈವೇದ್ಯ ಪದಾರ್ಥಗಳನ್ನು ವಿಗ್ರಹಾದಿಗಳಿಗೂ ಸಮರ್ಪಣೆ ಮಾಡ್ತಾ ಇದ್ದೀವಿ, ಅಷ್ಟೇ ಅಲ್ಲದೆ ಆ ಪದಾರ್ಥಗಳ ಒಳಗಿರುವ ಭಗವದ್ ರೂಪಗಳಿಗೂ ಸಮರ್ಪಣೆ ಮಾಡ್ತಾ ಇದ್ದೀವಿ. ಎರಡು ಎರಡು ಭಗವದ್ ರೂಪಗಳೇ. ಆದ್ದರಿಂದ ನಾವು ಏನು ಚಿಂತನೆ ಮಾಡಬೇಕು, ಈ ಪ್ರತಿಮಾ ಆದಿಗಳು, ಪ್ರತಿಮೆಗಳಾಗಬಹುದು, ಸಾಲಗ್ರಾಮಗಳಾಗಬಹುದು, ವಿಷ್ಣು ಚಿಹ್ನೆಗಳಾಗಬಹುದು, ಅವುಗಳ ಒಳಗಿರುವ ಭಗವದ್ ರೂಪಗಳಿಗೂ ನಾವು ನೈವೇದ್ಯ ಪದಾರ್ಥಗಳ ಒಳಗಿರುವಂತಹ ಭಗವದ್ ರೂಪಗಳಿಗೂ ಐಕ್ಯ ಚಿಂತನೆ ಮಾಡಬೇಕು. ಏನು ಪ್ರಶ್ನೆಗಳಿದೆ? ಸೊ ಕೊನೆಗೆ ಎಲ್ಲ ಮುಗಿದ ಮೇಲೆ ನಾವು ಕ್ವಶನ್ ಇದೆ ಕೇಳಬಹುದು. ಸೊ ಈ ಪ್ರತಿಮಾ ಅಂತರ್ಗತನಾಗಿರುವ ಪರಮಾತ್ಮನ ರೂಪಗಳಿಗೂ, ಅಂದರೆ ನಮ್ಮ ಕಣ್ಣಿಗೆ ಕಾಣಿಸುವ ವಿಗ್ರಹಗಳಲ್ಲಿರುವ ಭಗವಂತನ ರೂಪಗಳಿಗೂ, ನಮಗೆ ಕಾಣಿಸುವಂತಹ ಪದಾರ್ಥಗಳ ಒಳಗೆ ಇರುವ, ಅಲ್ಲಿ ಕಾಣಿಸದೇ ಇರುವ ಆ ತತ್ವಾಭಿಮಾನಿ ದೇವತೆಗಳ ಒಳಗಿರುವ ಭಗವಂತನ ರೂಪಗಳಿಗೂ ಐಕ್ಯ ಚಿಂತನೆ. ಅಂದರೆ ಪದಾರ್ಥಗಳ ಒಳಗೆ ಅಭಿಮಾನಿ ದೇವತೆಗಳಿದ್ದಾರೆ, ಅವರ ಒಳಗೆ ಪರಮಾತ್ಮನ ರೂಪಗಳಿವೆ, ನಮ್ಮ ಪೂಜೆ ಮಾಡ್ತಾ ಇರುವ ವಿಗ್ರಹಾದಿಗಳಲ್ಲಿಯೂ ಪರಮಾತ್ಮನ ರೂಪಗಳಿವೆ, ಈ ಪರಮಾತ್ಮನ ರೂಪಗಳಿಗೂ ಆ ಪರಮಾತ್ಮನ ರೂಪಗಳಿಗೂ ಐಕ್ಯ ಚಿಂತನೆ, ಇವೆಲ್ಲವೂ ಭಗವದ್ ರೂಪಗಳೇ, ಅವು ಅಭಿನ್ನವಾಗಿರುವಂತಹ ರೂಪಗಳು ಅಂತ ನಾವು ಚಿಂತನೆಯನ್ನು ಮಾಡಬೇಕು. ಅಷ್ಟೇ ಅಲ್ಲದೆ ನಾವು ಅಂದರೆ ಮೂರು ಸ್ಥಾನಗಳಲ್ಲಿ ನಾವು ನೈವೇದ್ಯವನ್ನು ಸ್ವೀಕಾರ ಮಾಡುವಾಗ ನಮ್ಮ ಹೊಟ್ಟೆ ಒಳಗೆ ನಮ್ಮ ಒಳಗೆ ಹಾಕ್ಕೊಳ್ತೀವಿ. ಅಲ್ಲಿ ನಮ್ಮ ದೇಹದ ಒಳಗೂ ಭಗವಂತನ ರೂಪಗಳಿವೆ. ಜಠರಾಗ್ನಿಯಲ್ಲಿ ನಿಂತಿದ್ದಾನೆ ಭಗವಂತ, ನಮ್ಮ ದೇಹದ ಹೃದಯದ ಒಳಗೂ ನಿಂತಿದ್ದಾನೆ, ನಮ್ಮ ಅವಯವಗಳ ಒಳಗೆ ನಿಂತಿದ್ದಾನೆ, ನಮ್ಮ ದೇಹದ ಒಳಗೂ ಭಗವದ್ ರೂಪಗಳಿವೆ. ಸೊ ಈ ಭಗವದ್ ರೂಪಗಳಿಗೂ ಆ ವಿಗ್ರಹಗಳಲ್ಲಿರುವ ಭಗವದ್ ರೂಪಗಳಿಗೂ ನೈವೇದ್ಯ ಪದಾರ್ಥಗಳಲ್ಲಿರುವ ಮೂರು ವಿಧವಾದ ಭಗವದ್ ರೂಪಗಳ ಚಿಂತನೆ ಆಯ್ತು. ಈಗ ಮೂರು ವಿಧವಾದ ಭಗವದ್ ರೂಪಗಳು ಯಾವುದು? ಒಂದು ಪದಾರ್ಥಗಳ ಒಳಗಿರುವ ಭಗವಂತನ ರೂಪಗಳು, ಎರಡನೆಯದು ವಿಗ್ರಹಗಳು ಸಾಲಗ್ರಾಮಗಳು ಇವುಗಳ ಒಳಗಿರುವ ಭಗವಂತನ ರೂಪಗಳು, ಮೂರನೆಯದು ನಮ್ಮ ದೇಹ ಒಳಗಿರುವ ಭಗವಂತನ ರೂಪಗಳು. ಇವು ಎಲ್ಲದಕ್ಕೂ ಐಕ್ಯ ಚಿಂತನೆ ಅಭೇದ ಚಿಂತನೆಯನ್ನು ಮಾಡಬೇಕು. ಎಲ್ಲ ಭಗವಂತನ ರೂಪಗಳು ಸಮಾನ, ಎಲ್ಲವೂ ಸಮಾನವಾದರೆ ಈ ಮೂರಕ್ಕೂ ಯಾಕೆ ಸಮರ್ಪಣೆ ಮಾಡಬೇಕು? ಒಂದು ಭಗವದ್ ರೂಪಗಳು ಯಾವುದೊಂದು ವಿಗ್ರಹಗಳಲ್ಲಿರುವ ಭಗವಂತನ ರೂಪನಿಗೆ ಸಮರ್ಪಣೆ ಮಾಡಿದ್ರೆ ಸಾಕಾಯ್ತಲ್ವಾ? ಪದಾರ್ಥಗಳ ಒಳಗೆ ನೈವೇದ್ಯ ಪದಾರ್ಥಗಳ ಒಳಗಿರುವ ಭಗವಂತನ ರೂಪಗಳ ಚಿಂತನೆ ಯಾಕೆ ಮಾಡಬೇಕು? ನಮ್ಮ ದೇಹದ ಒಳಗಿರುವ ಭಗವಂತನ ರೂಪಗಳ ಚಿಂತನೆ ಯಾಕೆ ಮಾಡಬೇಕು? ಯಾಕೆ ಅಂತ ಹೇಳಿದರೆ ಪದಾರ್ಥಗಳ ಒಳಗಿರುವ ಭಗವಂತನ ರೂಪಗಳ ಚಿಂತನೆ ಮಾಡುವುದರ ಮೂಲಕವಾಗಿ ಪದಾರ್ಥಗಳಲ್ಲಿರುವ ದೋಷಾದಿಗಳು, ಏನೋ ಪಾಯ್ಸನಸ್ ಎಫೆಕ್ಟ್ಸ್ ಇರ್ಬೋದು, ವಿಷ ದೋಷಗಳಿರ್ಬೋದು, ವಿಷಾದಿಗಳು, ಆ ದೋಷಗಳನ್ನು ಪರಿಹಾರ ಮಾಡ್ತಾನೆ ಪರಮಾತ್ಮ. ಆ ಪದಾರ್ಥಗಳ ಅಭಿಮಾನಿ ದೇವತೆಗಳು ಆ ದೋಷಗಳನ್ನು ಭಗವಂತನ ಅನುಗ್ರಹದಿಂದ ಪರಿಹಾರ ಮಾಡ್ತಾರೆ. ಪ್ರತಿಮಾ ಒಳಗಿರುವ ಭಗವಂತನ ರೂಪಗಳಿಗೆ ಸಮರ್ಪಣೆ ಮಾಡುವುದರ ಮೂಲಕವಾಗಿ ನಮ್ಮ ಪೂಜಾ ಪರಿಪೂರ್ಣವಾಗುತ್ತೆ. ಪೂಜೆಗೆ ಒಂದು ಪರಿಪೂರ್ಣತೆ ಅಂದರೆ ಪ್ರತಿಮಾದಿಗಳಿಗೆ ಅದರ ಒಳಗಿರುವ ಭಗವಂತನ ರೂಪಗಳಿಗೆ ನಾವು ನೈವೇದ್ಯ ಸಮರ್ಪಣವನ್ನು ಮಾಡಿದಾಗ ನಮಗೆ ಏನಾಗತ್ತೆ, ಆ ಪೂಜಾ ಕಾರ್ಯ ಪರಿಪೂರ್ಣವಾದಂತೆ. ಸೊ ಪೂಜಾ ಕಾರ್ಯ ಪೂರ್ಣವಾಗಬೇಕಂದ್ರೆ ಭಗವಂತನ ಅಲ್ಲಿರುವ ಭಗವಂತನ ರೂಪಗಳನ್ನು ಚಿಂತನೆ ಮಾಡಿ ಅವುಗಳಿಗೆ ಸಮರ್ಪಣೆ ಮಾಡಬೇಕೆಲ್ಲವನ್ನು. ಆದ್ದರಿಂದ ಅದು ಮುಖ್ಯವಾಗಿದೆ. ಮೂರನೆಯದಾಗಿ ನಮ್ಮ ದೇಹದ ಒಳಗಿರುವ ಭಗವಂತನ ರೂಪಗಳನ್ನು ಯಾಕೆ ಸಮರ್ಪಣೆ ಮಾಡಬೇಕಂದ್ರೆ ನಮ್ಮ ದೇಹದಲ್ಲಿ ಭಗವಂತ ಆ ಪದಾರ್ಥಗಳನ್ನ ಊಟ ಮಾಡ್ತೀವಿ. ಊಟ ಮಾಡಿದಾಗ ನಮ್ಮ ದೇಹದಲ್ಲಿ ಹೋಗುತ್ತೆ. ನಮ್ಮ ದೇಹದಲ್ಲಿ ಹೋದಾಗ ಅದನ್ನು ಜೀರ್ಣಿಸಿಕೊಂಡು ಉಪಚಯ ಮಾಡಿಕೊಳ್ತೀವಿ. ದ ಫುಡ್ ಸ್ಟಫ್ ದೇ ಗೆಟ್ ಅಸಿಮ್ಯುಲೇಟೆಡ್, ದೇ ಗೆಟ್ ಡಿಸ್ಟ್ರಿಬ್ಯೂಟೆಡ್, ದೇ ಗಿವ್ ಸ್ಟ್ರೆಂಥ್ ಟು ಅವರ್ ಬಾಡೀಸ್. ಆದ್ದರಿಂದ ಈ ದೇಹದ ಒಳಗಿರುವ ಭಗವಂತನ ರೂಪಗಳನ್ನು ಚಿಂತನೆ ಮಾಡುವುದರ ಮೂಲಕವಾಗಿ ನಾವು ಆರೋಗ್ಯದಿಂದ ಇರಬಹುದು. ಸೊ ಮೊದಲನೆಯದಾಗಿ ವಿಷಾದಿಗಳ ಕೆಟ್ಟ ಪ್ರಭಾವಗಳು, ದುಷ್ಪ್ರಭಾವಗಳು ದೂರ ಮಾಡುವುದಕ್ಕೆ ಪದಾರ್ಥಗಳ ಒಳಗಿರುವ ಭಗವಂತನ ರೂಪಗಳ ಚಿಂತನೆ. ಅದು ಒಂದೇ ಅಲ್ಲ, ಅದನ್ನು ಕೂಡ ಅದು ಒಂದಕ್ಕಾಗಿ ಅಲ್ಲ, ಅದನ್ನು ಮುಖ್ಯವಾಗಿ ಅಂದರೆ ಆ ಪದಾರ್ಥಗಳಲ್ಲಿ ಮಾಡುವಾಗ ಅದು ಎಲ್ಲವೂ ಕೂಡ ನಮಗೆ ಮೋಕ್ಷ ಸಾಧನವಾಗಬೇಕು, ಅದು ಅಲ್ಟಿಮೇಟ್ ಗೋಲ್. ಪ್ರತಿಮೆಗಳ ಒಳಗಿರುವ ಭಗವದ್ ರೂಪಗಳನ್ನು ಮಾಡುವಾಗ ಎಲ್ಲ ರೂಪ ಭಗವದ್ ರೂಪಗಳ ಐಕ್ಯ ಚಿಂತನೆ ಮಾಡುವುದಕ್ಕೆ ಅನುಕೂಲ ಮಾಡುತ್ತಾದ್ದರಿಂದ ಆ ಬಿಂಬಾದಿಗಳು ಅಂದರೆ ವಿಗ್ರಹಾದಿಗಳಲ್ಲಿರುವ ಭಗವಂತನ ರೂಪಗಳನ್ನು ಚಿಂತನೆ ಮಾಡಬೇಕು. ನಮ್ಮ ದೇಹದಲ್ಲಿರುವ ಭಗವದ್ ರೂಪಗಳ ಚಿಂತನೆ ಮಾಡುವುದು ಯಾಕೆ ಅಂದರೆ ನಮಗೆ ಆರೋಗ್ಯವನ್ನು ಭಗವಂತ ಪಾಲಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಅಲ್ಲಿರುವ ಮೂರು ವಿಧವಾದ ಭಗವದ್ ರೂಪಗಳನ್ನು ಚಿಂತನೆ ಮಾಡುವುದು, ಸಮರ್ಪಣೆ ಮಾಡುವುದು, ಐಕ್ಯ ಚಿಂತನೆ ಮಾಡುವುದು. ವಿ ಹ್ಯಾವ್ ಟು ಮೆಡಿಟೇಟ್ ಅಪಾನ್ ದೆಮ್, ವಿ ಹ್ಯಾವ್ ಟು ಆಫರ್ ಆಲ್ ದ ಫುಡ್ಸ್ ಟು ದೆಮ್, ಆಲ್ ದೋಸ್ ಫಾರ್ಮ್ಸ್ ಆಫ್ ದ ಲಾರ್ಡ್, ಆ್ಯಂಡ್ ವಿ ಹ್ಯಾವ್ ಟು ಸಿ ನಾನ್ ಡಿಫರೆನ್ಸ್ ಬಿಟ್ವೀನ್ ಆಲ್ ದಿಸ್ ಫಾರ್ಮ್ಸ್ ಆಫ್ ದ ಲಾರ್ಡ್. ಇವು ಎಲ್ಲವನ್ನು ಕೂಡ ನಾವು ಮಾಡಬೇಕು. ಆದ್ದರಿಂದ ಈ ವಿಧವಾದ ಮೂರು ವಿಧವಾದ ಸಮರ್ಪಣೆಯನ್ನು ನಾವು ಮಾಡಬೇಕಂಥೇಳಿ ಅದನ್ನು ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಈ ದೇವತೆಗಳನ್ನೆಲ್ಲ ಚಿಂತನೆ ಮಾಡುವಾಗ ಯಾಕೆ ಚಿಂತನೆ ಮಾಡಬೇಕು, ಏನಾಗುತ್ತೆ ನಮಗೆ ಅಂದರೆ, ಉದಾಹರಣೆಗೆ ಕಳಗಿರುವಂತಹ ದೇವತೆ ಕರ್ಮಾಭಿಮಾನಿ ದೇವತೆ, ಆ ಕರ್ಮ ಅಭಿಮಾನಿ ದೇವತೆಗೆ ನಾವು ಸಮರ್ಪಣೆ ಮಾಡಿದಾಗ ಆ ಕರ್ಮಾಭಿಮಾನಿ ದೇವತೆ ತಾನೇನು ಮಾಡ್ತಾನೆ, ಪರಮಾತ್ಮನಿಗೆ ಡೈರೆಕ್ಟಾಗಿ ಸಮರ್ಪಣೆ ಮಾಡೋದು ಮಾತ್ರವಲ್ಲದೆ ತನ್ನ ಮೇಲಿನ ದೇವತೆಗೆ ಒಳಗೆ ನಾವು ಹೇಗೆ ದೇವತೆಗಳ ಅಂತರ್ಗತನಾಗಿರುವ ಭಗವದ್ ರೂಪಗಳ ಚಿಂತನೆ ಮಾಡ್ತೀವೋ ಹಾಗೆ ಆ ಕರ್ಮಾಭಿಮಾನಿ ಪುಷ್ಕರ ದೇವತೆ ತನ್ನ ಮೇಲಿರುವಂತಹ ಶನೈಶ್ಚರನ ಒಳಗೆ ಇರುವ ಭಗವಂತನ ರೂಪಗಳನ್ನು ಚಿಂತನೆ ಮಾಡ್ತಾ ಆ ಶನೈಶ್ಚರ ದೇವರಿಗೂ ಶನೈಶ್ಚರ ಅಂತರ್ಗತನಾಗಿರುವ ಭಗವದ್ ರೂಪಗಳಿಗೂ ನಾವು ಸಮರ್ಪಣೆ ಮಾಡಿದ ಹಾಗೆ ಅವರು ಕೂಡ ಪದಾರ್ಥಗಳನ್ನು ಸಮರ್ಪಣೆ ಮಾಡ್ತಾರೆ. ನಾವು ಮಾಡಿದರೂ ಮಾಡದೇ ಇದ್ದರೂ ಸಮರ್ಪಣೆ ಮಾಡ್ತಾರೆ. ಆದರೆ ನಾವು ಮಾಡಿ ಅವರು ಸಮರ್ಪಣೆ ಮಾಡಿದಾಗ ನಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಇವನು ತಿಳ್ಕೊಂಡು ಭಗವಂತನ ರೂಪಗಳ ಮೇಲೆ ಮನಸ್ಸನ್ನು ಇಟ್ಟು ಮಾಡಿದ್ದಾನೆ, ಇವನಿಗೆ ಒಳ್ಳೇದಾಗಲಿ ಅಂತ ಆಶೀರ್ವಾದವನ್ನು ಮಾಡ್ತಾರೆ. ಹೀಗೆ ಆ ಅಭಿಮಾನಿ ದೇವತೆಗಳ ಮೂಲಕವಾಗಿ ಭಗವಂತನನ್ನು ನಾವು ಪೂಜೆ ಮಾಡಿದಾಗ ಅಭಿಮಾನಿ ದೇವತೆಗಳು ಸಂತುಷ್ಟರಾಗ್ತಾರೆ, ಪರಮಾತ್ಮನೂ ಸಂತುಷ್ಟನಾಗ್ತಾನೆ. ಅಷ್ಟೇ ಅಲ್ಲದೆ ನಾವು ಒಂದೊಂದು ದೇವತೆಗೆ ಸಮರ್ಪಣೆ ಮಾಡಿದಾಗ ಆ ದೇವತೆ ತನ್ನ ಮೇಲಿನ ದೇವತೆಗೂ ಸಮರ್ಪಣೆ ಮಾಡ್ತಾನೆ. ಆ ದೇವತೆ ತನ್ನ ಮೇಲಿನ ದೇವತೆಗೂ ಸಮರ್ಪಣೆ ಮಾಡಿ, ಅಂದ್ರೆ ದೇವರ ದೇವತೆಗೂ ಆ ದೇವತೆ ಅಂತರ್ಗತನಾಗಿರುವ ಭಗವಂತನ ರೂಪಗಳಿಗೂ ಎರಡಕ್ಕೂ ಸಮರ್ಪಣೆ ಮಾಡ್ತಾನೆ. ಹಾಗೆ ಲ್ಯಾಡರ್ ಗೋಸ್ ಅಪ್ ಅಂಡ್ ಅಪ್. ಕೊನೆಯದಾಗಿ ಮುಖ್ಯ ಪ್ರಾಣ ದೇವರಿಗೆ ಆ ಕಳಗಿರುವ ಎಲ್ಲ ದೇವತೆಗಳು ಆ ಪದಾರ್ಥಗಳನ್ನು ಸಮರ್ಪಣೆ ಮಾಡ್ತಾರೆ. ಆ ಮುಖ್ಯ ಪ್ರಾಣ ದೇವರು ಲಕ್ಷ್ಮೀದೇವಿಗೂ ನಾರಾಯಣನಿಗೂ ಸಮರ್ಪಣೆ ಮಾಡ್ತಾರೆ. ಹೀಗೆ ನಾವು ಮಾಡುವ ಸಮರ್ಪಣ ಆ ಬುದ್ಧಿಯನ್ನು ಅನುಗ್ರಹ ಮಾಡ್ತಾರೆ ಅವರು. ಅದರಿಂದ ಒಂದು ಅಲ್ಪವಾದ ಕಾರ್ಯವೇ ನಡೀತಾ ಇದೆ. ನಾವು ಮಾಡದೇ ಇದ್ದರೂ ಆ ದೇವತೆಗಳು ಸಮರ್ಪಣೆ ಮಾಡೇ ಮಾಡ್ತಾರೆ. ಆದರೆ ನಾವು ಮಾಡುವುದರ ಮೂಲಕವಾಗಿ ನಮ್ಮನ್ನೂ ಅನುಗ್ರಹ ಮಾಡ್ರಿ ಅಂತೇಳಿ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾರೆ. ನಾವು ಪ್ರಾರ್ಥನೆ ಸಂಕಲ್ಪ ಗದ್ದೆಯಲ್ಲಿ ನೋಡಿದಂತೆ ಭಗವಂತನ ಮುಂಚೆ ನಿಂತು ಕ್ಷಮಾ ಸಮುದ್ರ ದಯಾಳು ಅಂಥೇಳಿ ಎಲ್ಲವನ್ನು ಹೇಳ್ತಾ ದೀನಂ ಏನಂ ಉದ್ಧಾರ ಐತಿ ವಿಜ್ಞಾಪನ ಕರ್ತೃ ನಾಮ ಅಂತ ಹೇಳಿದ್ರೆ ವಿಜ್ಞಾಪನ ನಮ್ಮ ಪಕ್ಷ ನಮ್ಮ ಕಡೆಯಿಂದ ದೇವರಿಗೆ ವಿಜ್ಞಾಪನ ಮಾಡಿಕೊಳ್ತಾರೆ. ಆದ್ದರಿಂದ ಆ ಎಲ್ಲ ದೇವತೆಗಳು ಹೀಗೆ ವಿಜ್ಞಾಪನ ಮಾಡ್ತಾರೆ. ಆ ಎಲ್ಲ ದೇವತೆಗಳು ತಮ್ಮ ಮೇಲಿನ ದೇವತೆಗೆ ಮೇಲಿನ ದೇವತೆಗೆ ಮೇಲಿನ ದೇವತೆಗೆ ಒಬ್ಬೊಬ್ಬರು ಸಮರ್ಪಣೆ ಮಾಡ್ತಾ ಹೋಗಿ ಕೊನೆಯದಾಗಿ ಮುಖ್ಯ ಪ್ರಾಣ ದೇವರಿಗೆ ಆ ಮುಖ್ಯ ಪ್ರಾಣ ದೇವರು ಲಕ್ಷ್ಮೀನರಸಿಂಹನಿಗೆ ಸಮರ್ಪಣೆ ಮಾಡಿದಾಗ ಈ ಎಲ್ಲ ದೇವತೆಗಳ ಆಶೀರ್ವಾದ ಬಲವೂ ನಮಗೆ ಸಿಗುತ್ತೆ. ಆದ್ದರಿಂದ ಆ ಪದಾರ್ಥಗಳ ಸಮರ್ಪಣ ವಿಷಯದಲ್ಲಿ ಎಲ್ಲ ತಾರತಮ್ಯದ ಚಿಂತನೆಯನ್ನು ನಾವು ಮಾಡಬೇಕು. ಇಲ್ಲಿ ಪದ್ಯದ ನೈವೇದ್ಯ ಪ್ರಕರಣ ಸಂದಿಗೆ ತಾರತಮ್ಯದ ಪ್ರಕಾರ ಕೊಡ್ತಾ ಬಂದಿಲ್ಲ, ಯಾಕಂದ್ರೆ ಆಯಾ ಪದಾರ್ಥಗಳನ್ನು ಲಿಸ್ಟ್ ಮಾಡ್ತಾ ಹೋಗಿದ್ದಾರೆ. ಬಟ್ ತಾರತಮ್ಯ ಬೇರೆ ಸಂಧಿಗಳಲ್ಲಿ ತಾರತಮ್ಯವನ್ನೆಲ್ಲ ತಿಳಿಸಿಕೊಟ್ಟಿದ್ದಾರೆ. ಸೊ ಆ ದೇವತಾ ತಾರತಮ್ಯವನ್ನು ತಿಳಿದವರಾಗಿ ನಾವು ಸಮರ್ಪಣೆ ಮಾಡಿದರೆ ಆ ಆಕಾಶಾತ್ ಪ್ರಯತ್ನಂತೋ ಯಥಾಗತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗತಿ ಅಂತ ಹೇಳಿದಂತೆ ಆಯಾ ದೇವತೆಗಳು ತಮ್ಮ ಮೇಲ್ದೇವಿಯಂತ ಮೇಲಿನ ದೇವತೆಗೆ ಮೇಲಿನ ದೇವತೆಗೆ ಸಮರ್ಪಣೆ ಮಾಡ್ತಾ ಬಂದರೆ ಕೊನೆಯದಾಗಿ ಸರ್ವೋತ್ತಮನಾದ ಕೇಶವನಾಮಕ ಪರಮಾತ್ಮ ಶ್ರೀಕೃಷ್ಣನಿಗೆ ಅವೆಲ್ಲವೂ ಹೋಗಿ ಸೇರತ್ತೆ ಅನ್ನುವುದನ್ನು ನಾವು ಚಿಂತನೆ ಮಾಡಬೇಕನ್ನೋದು. ಆದ್ದರಿಂದ ಆ ಪದಾರ್ಥಗಳ ನೈವೇದ್ಯ ವಿಷಯದಲ್ಲಿ ಆ ಭಗವಂತ ರೂಪವನ್ನು ಚಿಂತನೆ ಮಾಡುವುದರಲ್ಲಿ ಅಂತರಾರ್ಥ ಹೀಗಿದೆ. ಮತ್ತೆ ನಾವು ಅರ್ಪಣೆ ಮಾಡದೆ ತಿಂದ್ರೆ ಏನಾಗತ್ತೆ, ಅದಕ್ಕೆ ಒಂದು ಹೇಳ್ತಾರೆ. ಅಂದ್ರೆ ಇದು ಬೇರೆ ಕಡೆಯಿಂದ ಕೋಟ್ ಮಾಡಿರುವಂತಹದ್ದು. ಅನರ್ಪಿತಂ ಸ್ವವಿಂಬಾಗ್ನೌ ಧಾನ್ಯಮನ್ನಂ ಫಲಂ ಜಲಂ ಯೋಷ್ಣಾತಿ ಲೋಭಾನ್ ಮೋಹಾದ್ವಾ ಭೂಯ ಶೋಣಿತ ಮತ್ತಿ ಸಹ ಅನ್ಯಬಿಂಬಾರ್ಪಿತಂ ವಾಪಿ ಪುನರೇವ ಸ್ವಬಿಂಬಕ್ಕೆ ಸಹಾರ್ಪಿತೇನ ಚಾಶ್ನೀಯಾತ್ ನಾಣ್ಯಥಾತು ಕದಾಚನ ಅಂತೇಳಿ. ಅಂದ್ರೆ ದೇವರಿಗೆ ಸಮರ್ಪಣೆ ಮಾಡಬೇಕನ್ನುವ ಬುದ್ಧಿಯೇ ಇಲ್ಲದೆ ಕೇವಲ ಪದಾರ್ಥಗಳನ್ನು ಉಣ್ಣಬೇಕು ತಿನ್ನಬೇಕಂತ ಮಾತ್ರ ಉದ್ದೇಶವಿಟ್ಟುಕೊಂಡು ತಿನ್ನುವವರಿಗೆ ಅದು ರಕ್ತ ಮಾಂಸಾದಿಗಳನ್ನು ತಿನ್ನಂತೆ ಹಾಗಾಗಿ ಬಿಡುತ್ತೆ, ಅಷ್ಟೊಂದು ಸರಿಯಲ್ಲ ಅದು ಅಂತೇಳಿ. ಅಂದ್ರೆ ಭಗವಂತನಿಗೆ ಎಲ್ಲವೂ ಸಮರ್ಪಣೆ ಮಾಡಬೇಕನ್ನುವ ಉದ್ದೇಶ. ಅಷ್ಟೇ ಅಲ್ಲದೆ ಅನ್ಯ ಬಿಂಬಾರ್ಪಿತಂ ವಾಪಿ ಪುನರೇವ ಸ್ವಬಿಂಬಕ್ಕೆ ಸಹಾರ್ಪಿತೇನ ಚಾಶ್ನೀಯಾತ್ ನಾಣ್ಯಥಾದು ಕದಂತನ ಅಂತೇಳಿ. ಅನ್ಯಬಿಂಬಾರ್ಪಿತ ಅನ್ಯಬಿಂಬಾರ್ಪಿತ ಅಂತೇನು, ನಾವು ಪದಾರ್ಥಗಳ ನಾನಾ ವಿಧವಾದ ಪದಾರ್ಥಗಳ ಒಳಗಿರುವ ಅಭಿಮಾನಿ ದೇವತೆಗಳ ಒಳಗಿರುವ ಅವರ ಬಿಂಬರೂಪಿಣಗಳಾದ ಭಗವದ್ರೂಪಗಳನ್ನು ಅದಕ್ಕೆ ಸಮರ್ಪಣೆ ಮಾಡಬೇಕಂತ ಸಮರ್ಪಣೆ ಮಾಡ್ತಾ ಇದ್ದೀವಿ. ಮಾಡುವಾಗ ಅಷ್ಟೇ ಅಲ್ಲದೆ ಅಲ್ಲಿರುವ ಭಗವಂತನ ರೂಪಗಳು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ನನ್ನ ಒಳಗಿರುವ ಭಗವಂತ ರೂಪಗಳು ಸಹಿತ ನನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಆದರೆ ಅವುಗಳು ಇವುಗಳು ಎಲ್ಲ ಭಗವದ್ ರೂಪಗಳು ಸಮಾನ ಅನ್ನುವ ತಿಳುವಳಿಕೆಯನ್ನು ಇಟ್ಟುಕೊಂಡು ನಾವು ಏನು ಮಾಡಬೇಕಂದ್ರೆ ಅನ್ಯಬಿಂಬಾಪಿತಂ ವಾಪಿ ಪುನರೇವ ಸ್ವಬಿಂಬಕ್ಕೆ ಅಂತೇಳಿ. ಅನ್ಯಬಿಂಬಗಳು ಅಲ್ಲಿರುವ ದೇವತೆಗಳ ಅಂತರ್ಗತನಾಗಿರುವ ಭಗವದ್ ರೂಪಗಳನ್ನು ಚಿಂತನೆ ಮಾಡ್ತಾ ನಮ್ಮ ಬಿಂಬದಲ್ಲಿ ನಮ್ಮ ಬಿಂಬನಾರೂಪನಾದ ಭಗವಂತನನ್ನು ಸ್ಮರಣೆ ಮಾಡ್ತಾ ಅಲ್ಲಿರುವ ಭಗವದ್ ರೂಪಗಳು ಇಲ್ಲಿರುವ ಭಗವದ್ ರೂಪಗಳು ಸಮಾನ, ಉತ್ತಮ ದೇವತೆಗಳಿರುವ ಭಗವದ್ ರೂಪಗಳು ನಮ್ಮಂತ ಅಲ್ಪರಲ್ಲಿರುವ ಭಗವದ್ ರೂಪಗಳು ಸಮಾನವಾಗತ್ತಾ ಅಂದ್ರೆ ನಿಶ್ಚಯವಾಗುತ್ತೆ. ಯಾಕಂದ್ರೆ ನಮ್ಮಲ್ಲಿ ವ್ಯತ್ಯಾಸ ಬ್ರಹ್ಮದೇವರಿಗೂ ನಮ್ಮ ಅಲ್ಪವಾದ ಜೀವರಾಶಿಗಳಿಗೂ ಬಹಳ ದೊಡ್ಡ ವ್ಯತ್ಯಾಸವಿದೆ, ಆದರೂ ಕೂಡ ಅಲ್ಲಿರುವ ಭಗವದ್ ರೂಪಗಳಿಗೆ ಮಾತ್ರ ವ್ಯತ್ಯಾಸವಿಲ್ಲ. ಎಲ್ಲ ಭಗವದ್ ರೂಪಗಳು ಅನಂತ ಪೂರ್ಣ. ಆದ್ದರಿಂದ ಅದನ್ನು ತಿಳಿಸಿಕೊಡುವುದಕ್ಕಾಗಿ ನಲ್ಲಿ ಹೇಳ್ತಾ ಇದ್ದಾರೆ. ಸೊ ಅನ್ಯಬಿಂಬಾಪಿತಂಬಾಪಿ ಪುನರೇವ ಸ್ವಬಿಂಬಕ್ಕೆ ಅಂತೇಳಿ ಬೇರೆ ಬಿಂಬರೂಪಿ ಪರಮಾತ್ಮಗ ಅಲ್ಲಿ ಪರಮಾತ್ಮ ರೂಪಗಳನ್ನು ನಮ್ಮ ಬಿಂಬರೂಪನಾದ ಭಗವಂತನ ರೂಪಗಳನ್ನು ಐಕ್ಯ ಚಿಂತನೆ ಮಾಡ್ತಾ ಅವು ಎಲ್ಲವನ್ನೂ ಕೂಡ ಪ್ರಾರ್ಥನೆ ಮಾಡಬೇಕು ಅನ್ನೋದನ್ನು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಅದಾದ ಮೇಲೆ ರತಿ ಸಕಲ ಸುಸ್ವಾದು ರಸಗಳ ಪತಿ ಎನಿಸುವಳು ಅಲ್ಲಿ ನಿತ್ಯ ಅಲ್ಲಿ ವಿಶ್ವನು ಹುತವಹನ ಚೂಳಿಗಳೊಳಗೆ ಭರ್ಗವನ ಚಿಂತಿಪುದು ಕ್ಷಿತಿಜ ಗೋಮಯ ಜ ಆದಿಯೊಳು ಸಂಸ್ಥಿತ ವಸಂತನ ಋಷಭದೇವನ ತುತಿಸುತ್ತಿರು ಸಂತತ ಸದಾ ಸದ್ಭಕ್ತಿ ಪೂರ್ವಕವಿ ಅಂತೇಳಿ. ಇಲ್ಲಿ ರತೀದೇವಿ ಮನ್ಮಥನ ಪತ್ನಿಯಾದಂತಹ ರತೀದೇವಿ, ಆ ರತೀದೇವಿ ಎಲ್ಲ ವಿಧವಾದಂತಹ ಸುಸ್ವಾದು ರಸಗಳ ರುಚಿ ರುಚಿಯಾಗಿರುವ ರಸ ಪದಾರ್ಥಗಳ ಒಳಗೆ ಇದ್ದು ಪತಿ ಎನಿಸುವಳಂದ್ರೆ ಅಭಿಮಾನಿ ದೇವತೆ, ಪತಿ ಅಂದ್ರೆ ನಿಯಮನ ಮಾಡ್ತಾ ಇದ್ದಾಳೆ, ಅದೇ ಅಭಿಮಾನಿತ್ವ ಏನಿದ್ದಾಳೆ ಭಗವಂತ ಕೊಟ್ಟ ಅಭಿಮಾನಿತ್ವದಿಂದ ಅಲ್ಲಿ ಅವುಗಳಿಗೆ ಅಭಿಮಾನಿ ದೇವತೆಯಾಗಿ ನಿಂತಿದ್ದಾಳೆ ರತೀದೇವಿ. ಅಂತಹ ರತೀದೇವಿ ಅನೇಕ ವಿಧವಾದಂತಹ ಸುಸ್ವಾದು ರುಚಿಕರವಾದ ಸ್ವಾದವಾಗಿರುವಂತಹ ರಸಗಳಿಂದ ಕೂಡಿದ ಪದಾರ್ಥಗಳಿಗೆ ಅಭಿಮಾನಿಯಾಗಿ ನಿಂತಿದ್ದ ರತೀದೇವಿ. ಆ ರತೀದೇವಿಯ ಅಂತರ್ಗತನಾಗಿರುವ ಭಗವದ್ ರೂಪ ವಿಶ್ವನಾಮಕ ಭಗವಂತನ ರೂಪ, ಜಾಗೃತ ಅವಸ್ಥೆ ಅಭಿಮಾನಿಯಾದ ವಿಶ್ವ ಅಲ್ಲಿ ಆ ರತಿಯ ಒಳಗಿರುವ ರೂಪ. ಅದಾದ ಮೇಲೆ ಹುತವಾಹನ ಚೂಲಿಗಳೊಳಗೆ, ಇಲ್ಲಿ ನೋಡ್ರಿ ಚೂಲಿ ಅಂದ್ರೆ ಕುಂಬಟಿ ಚೂಲಿ, ಚೂಲಿ ಅಂತ ಹೇಳಿದ್ರೆ ಕೆಲವು ಮರಾಠಿಯವರು ಅದನ್ನು ಪ್ರಯೋಗ ಮಾಡಲ್ಲ, ಕನ್ನಡದಲ್ಲಿ ಒರಿಜಿನಲ್ಲಾಗಿ ಚೂಲಿಗಳು ಅಂತ ಹೇಳಿದರೆ ಆ ಕುಂಬಟಿಗಳು, ಆ ಕಟ್ಟಿಗೆ ಹಾಕಿ ಮಾಡುವಂತಹ ಕುಂಬಟಿಗಳು, ಅವುಗಳ ಒಳಗೆ ಹುತವಹ ಅಂತ ಹೇಳಿದರೆ ಅಗ್ನಿದೇವತೆ, ಅಂದರೆ ಆ ವಿಧವಾಗಿ ಮಾಡುವ ಅಡಿಗೆ ಮಾಡಲಿಕ್ಕೆ ಉಪಯೋಗಿಸುವಂತಹ ಕುಂಬಟಿ ಮೊದಲ ಮುಂತಾದಂತಹ ಯಾವುದಿರೋ ಅದರ ಒಳಗಿರುವಂತಹ ಅಂದರೆ ಅಡಿಗೆ ಮಾಡತಕ್ಕ ಒಲೆ ಅಂತೀವಲ್ಲ ಒಲೆ, ಆ ಒಲೆಗಳ ಒಳಗಿರುವ ಹುತವಹ ಅಗ್ನಿದೇವರು, ಒಲೆಗಳ ಒಳಗೆ ಅಗ್ನಿದೇವರು ನಿಂತಿದ್ದಾರೆ ನಮಗೆ ಅಡಿಗೆ ಮಾಡಲಿಕ್ಕೆ. ಆ ಅಗ್ನಿದೇವರನ್ನು ನಾವು ಚಿಂತನೆ ಮಾಡಬೇಕು, ಅಗ್ನಿ ಅಂತರ್ಗತನಾಗಿರುವ ಭಾರ್ಗವ ಪರಶುರಾಮ ದೇವರನ್ನು, ಅಗ್ನಿ ಅಂತರ್ಗತ ಪರಶುರಾಮ ಹರಣೀಪತಿ ಪರಶುರಾಮ ಅಗ್ನಿ ಅಂತರ್ಗತನಾಗಿರುವ ರೂಪ, ಅವುಗಳನ್ನು ಚಿಂತನೆ ಮಾಡಬೇಕು. ಅಷ್ಟೇ ಅಲ್ಲದೆ ಕ್ಷಿತಿಜ ಗೋಮಯಜ ಆದಿಯೊಳು ಅಂತ ಹೇಳಿ, ಕ್ಷಿತಿಜ ಕ್ಷಿತಿ ಅಂತ ಹೇಳಿದ್ರೆ ಭೂಮಿ, ಭೂಮಿ ಎಂದು ಬಂದಂದು ಕ್ಷಿತಿಜ ಅಂದ್ರೆ ಜಲ, ಭೂರುಹ ಅಂತೀವಿ, ಭೂರುಹ ಅಂತ ಹೇಳಿದ್ರು ಕ್ಷಿತಿಜ ಅಂದ್ರೂ ಒಂದೇ, ವೃಕ್ಷಗಳು ಮರಗಳು ಭೂಮಿಯಲ್ಲಿ ಹುಟ್ಟಿ ಬರುವಂತಹದ್ದು, ಆ ಭೂಮಿಯಲ್ಲಿ ಹುಟ್ಟಿ ಬರುವಂತಹ ಮರಗಳು ವೃಕ್ಷಾದಿಗಳು ಅವುಗಳು. ಅದಾದ ಮೇಲೆ ಗೋಮಯಜ, ಗೋ ಅಂದ್ರೆ ಆಕಳು, ಗೋಮಯ ಅಂದ್ರೆ ಸೆಗಣಿ, ಗೋಮಯಜ ಅಂದ್ರೆ ಸೆಗಣಿಯಿಂದ ಉತ್ಪನ್ನವಾದಂತಹ ಪದಾರ್ಥಗಳು. ಈ ಅಂದ್ರೆ ಕೆಲವು ಪದಾರ್ಥಗಳು ಸೆಗಣಿಯಲ್ಲಿ ಮೆನ್ಯೂರಾಗಿ ಉಪಯೋಗಿಸಿ ಮಾಡಬಹುದು, ಹೇಗೆ ಯಾವುದಾದ್ರೂ ಮಾಡಬಹುದು, ಅದರಿಂದ ಬರುವಂತಹ ಪದಾರ್ಥಗಳು, ಅವುಗಳಲ್ಲೇ ಇರುವಂತಹ ಭಗವದ್ ರೂಪಗಳನ್ನು ಚಿಂತನೆ ಮಾಡಬೇಕು. ಸುಕ್ಷಿತಿಜ ಗೋಮಯದ ಆದಿಯೋಳು ಸಂಸ್ಥಿತ ವಸಂತನ, ಅಲ್ಲಿ ಇರುವ ಅದರ ಒಳಗಿರುವ ರೂಪ ಅವುಗಳು ಅಂದ್ರೆ ಈ ಅಗ್ನಿದೇವರು ಅಭಿಮಾನಿಯಾಗಿದ್ದಾರೆ, ಆ ಅಗ್ನಿ ಒಳಗಿರುವಂತಹ ರೂಪಗಳು ಇಲ್ಲ ಗೋಮಯದಾದಿಗಳಿರುವಂತಹ ರೂಪಗಳು ಅವುಗಳು ವಸಂತನ, ವಸಂತ ಋತು ಅಭಿಮಾನಿಯಾದಂತಹ ದೇವತೆ, ಆ ವಸಂತನ ಒಳಗಿರುವ ಋಷಭ ನಾಮಕ ಪರಮಾತ್ಮ. ಸೊ ಹೀಗೆ ನಾವು ಈ ಪದಾರ್ಥಗಳ ಒಳಗಿರುವಂತಹ ವಸಂತ ನಾಮಕ ದೇವತೆ, ಆ ವಸಂತ ನಾಮಕ ದೇವತೆ ಅಂತರ್ಗತನಾಗಿರುವ ರೂಪ ಋಷಭ ನಾಮಕ ಪರಮಾತ್ಮ, ಅವುಗಳನ್ನು ನಾವು ಚಿಂತನೆ ಮಾಡಬೇಕು. ತುತಿ ಸುತಿರು ಸ್ವತ್ರ ಮಾಡತಾ ಇರು ಸಂತತ ಯಾವಾಗಲೂ ಸಂತತ ಸದಾ ಸದ್ಭಕ್ತಿ ಪೂರ್ವಕದಿ ಅಂತೇಳಿ, ಸಂತತ ಸದಾ, ಸಂತತ ಅಂತ ಹೇಳಿದರೆ ಯಾವಾಗಲೂ ಅಂತಿದೆ, ಮತ್ತು ಸದಾ ಅಂದ್ರೆ ಯಾವಾಗಲೂ, ರಿಪಿಟೇಷನ್ ಇದಲ್ಲವಾ ಅಂತ. ಸಂತತ ಅಂತ ಹೇಳಿದರೆ ಪ್ರತಿದಿನ ಅಂದ್ರೆ ಎವ್ರಿ ಸಿಂಗಲ್ ಟೈಮ್ ಅಂತೇಳಿ, ಸದಾ ಅಂತ ಹೇಳಿದ್ರೆ ನಾಟ್ ಓನ್ಲಿ ಎವ್ರಿ ಸಿಂಗಲ್ ಟೈಮ್ ಆಲ್, ಅಂದ್ರೆ ನಾವು ಸಮರ್ಪಣೆ ಮಾಡುವುದು ಪ್ರತಿದಿನ ಮಾಡಬೇಕು, ಸಂತತ ಸಮರ್ಪಣೆ ಮಾಡಬೇಕು, ಸಂತತ ಸಮರ್ಪಣೆ ಮಾಡಿದಾಗ ಸದಾ ಸ್ಮರಣೆ ಮಾಡಬೇಕು. ಸಂತತ ಸಮರ್ಪಣೆ ಅಂತ ಹೇಳಿದ್ರೆ 24 hours ಸಮರ್ಪಣೆ ಮಾಡ್ಲಿಕ್ಕಾಗಲ್ಲ, ಅಂದ್ರೆ ಕಂಟಿನ್ಯೂಸ್ ಆಗಿ ಸಮರ್ಪಣೆ ಮಾಡ್ಲಿಕ್ಕಾಗೋದಿಲ್ಲ, ಡೈಲಿ ಎವ್ರಿ ಡೇ ಅಂತ ಅರ್ಥ. ಸದಾ ಅಂತ ಹೇಳಿದ್ರೆ ನಾಟ್ ಓನ್ಲಿ ಎವ್ರಿ ಡೇ ಬಟ್ ಆಲ್ ಟೈಮ್ಸ್ ಇನ್ ಎ ಡೇ, ಸಮರ್ಪಣೆ ಮಾಡೋದು ಸಂತತ ಸಮರ್ಪಣೆ, ಸ್ಮರಣೆ ಮಾಡುವುದು ಸದಾ ಸ್ಮರಣೆ, ಅಂದ್ರೆ ಎಚ್ಚರ ಇದ್ದಷ್ಟು ಕಾಲವೂ ಸ್ಮರಣೆ ಮಾಡ್ತಾ ಇರಬೇಕು. ಸಮರ್ಪಣೆ ಮಾಡೋದು ಯಾವಾಗ ಅಡಿಗೆ ಮಾಡ್ತೀವೋ ಆವಾಗಲೇ ಸಮರ್ಪಣೆ ಮಾಡ್ಲಿಕ್ಕಾಗುತ್ತೆ, 24 hours ಇಲ್ಲ ಎಚ್ಚರ ಇರುವಷ್ಟು ಕಾಲ ಸಮರ್ಪಣೆ ಮಾಡ್ಲಿಕ್ಕಾಗಲ್ಲ ಪದಾರ್ಥ. ಅದರಿಂದ ಸಂತತ ಅಂದ್ರೆ ಪ್ರತಿ ದಿನ ಅಂತ ಅರ್ಥ, ನಾಟ್ ಎವರಿ ಮೂಮೆಂಟ್ ಅಲ್ಲ, ಎವರಿ ಡೇ ನಾವು ಪದಾರ್ಥಗಳನ್ನು ಸಮರ್ಪಣೆ ಮಾಡುವಾಗ ಸದಾ ಅಂದ್ರೆ ಸಮರ್ಪಣೆ ಮಾಡುವಾಗ ಭಗವಂತನ ಚಿಂತೆ, ಮಾಡಿದ ಮೇಲೂ ಭಗವಂತನ ಚಿಂತೆ, ಊಟ ಆಯಿತು ಭಗವಂತನ ಮರ್ತು ಬಿಡ್ರಿ ಅಂತಲ್ಲ, ಊಟ ಆದ ಮೇಲೆ ವಿಶ್ರಾಮ ಮಾಡುವಾಗೂ ಭಗವಂತನ ಚಿಂತೆ, ಆವಾಗಲೂ ಸದಾ ಸ್ಮರಣೆ. ಸೊ ಆ ಭಗವಂತನನ್ನು ಸದ್ಭಕ್ತಿ ಪೂರ್ವಕದಿ ಒಳ್ಳೆ ಭಕ್ತಿಯಿಂದ ನಾವು ಸ್ಮರಣೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ಅದನ್ನ ನೆಕ್ಸ್ಟ್ ಕ್ಲಾಸ್ ನೋಡೋಣ, ಪಾಕಕತ್ತುಗಳೊಳಗೆ ಸಿಕ್ಕಿದ ಶ್ಲೋಕ ಮಾತೆ ಅನ್ನೋದು ನೆಕ್ಸ್ಟ್ ಪದ್ಯ. ಈಗ ಮುಂದಿನ ಪದ್ಯ ಓದ್ಬಿಟ್ಟು, ರತಿ ಸಕಲ ಸುಸ್ವಾದು ರಸಗಳ ಪತಿ ಎನಿಸುವಳು ಅಲ್ಲಿ ವಿಶ್ವನು ಹುತವಹನ ಚೂಳಿಗಳೊಳಗೆ ಭಾರ್ಗವನ ಚಿಂತಿಪುದು, ಕ್ಷಿತಿಜ ಗೋಮಯಜಾದಿಯೊಳು ಸಂಸ್ಥಿತ ವಸಂತನ ಋಷಭ ದೇವನ ತುತಿಸುತಿರು ಸಂತತ ಸದಾ ಸದ್ಭಕ್ತಿ ಪೂರ್ವಕದಿ ಅಂತ ಹೇಳಿದ್ದಾರೆ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರಲ್ಲಿ ಕೇಳುವುದು ಇಲ್ಲಿಗೆ ನಾವು ಅರ್ಥಚಿಂತನೆ ಕೊನೆ ಆಯಿತು. ಪಠನೆ ಏನಾದರೂ ಮಾಡುವ ಬಯಸಲೇ ಮಾಡ್ಬೋದು.